ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮಗ್ರಹಣಾದೇವಾನಿರಸ್ತಗ್ರಹ ವಿಗ್ರಹಂ ವೃಂದಾವನಗತಂ ವಂದೇ ಬ್ರಹ್ಮರುದ್ರೇಂದ್ರವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರ ಸಾರಣಸೇ ಉತ್ತುಂಗಭಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಗುರುಮಖಿಲಗುಣಜ್ಞಂ ಸದ್ಗುಣೈಕಾಧಿವಾಸಂ ಶಮದಮಪರಿನಿಷ್ಟಂ ಸತ್ವನಿಷ್ಟಂ ವರಿಷ್ಠಂ ಸಕಲಸುಜನಶಿಷ್ಟಂ ನಿತ್ಯನಿರ್ಧೂತಕಷ್ಟಂ ಹಯಮುಖಪದನಿಷ್ಟಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ವರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನೀಲಾಕರಾರ್ಚಿತಾನಂತಲೀಲಾ ಗೋಪಾಲಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮವಿದ್ಯಾಗುರುನ್ ಮಮ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನುಮಃ. ವಾದಿರಾಜಪದದ್ವಂದ್ವಾರಿಜಾಸಕ್ತಮಾನಸಾನ್ ವಿಶ್ವಪ್ರಿಯ ಗುರೂನ್ ವಂದೇ ಮಂದೋಹಂ ದೇವಿ ಶುದ್ಧಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥಪ್ರಸಾದತಃ ಸರ್ವೇ ಕಾಮಾಃ ಭವಂತ್ಯೇವಾ ಶಪಥೋ ಬಿಂಬಸನ್ನಿಧೌ. ಚಿಂತಾಮಣಿಂ ಸ್ವಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ. ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಒಳ್ಳೆ ವಿಚಾರವನ್ನು ನಿನ್ನೆ ತಿಳಿಸಿಕೊಟ್ರು. ಆಚಾರ್ಯು ಅರಣಿ ರಾಜ್ಯಾಸ್ಯಾತ್ ಅಂತೇವಾಸಿ ಉತ್ತರಾರಣಿ ತತ್ಸಂಧಾನಂ ಪ್ರವಚನಂ ವಿದ್ಯಾವನ್ಹಿ ಸುಖಾವಹ. ಕೆಳಗಿನ ಅರಣಿ ಶಿಷ್ಯ, ಮೇಲಿನ ಅರಣಿ ಕೋಲಿನಂಥ ಭಾಗ ಗುರುಗಳು, ಎರಡರ ಘರ್ಷಣೆ ಅಂದರೆ ಸಂಧಾನ, ಅದು ಪ್ರವಚನ. ಅದರಿಂದ ವಿಶೇಷವಾಗಿ ಹುಟ್ಟುವಂಥದ್ದೇ ಬೆಂಕಿ. ಯಾವುದು ಅಂದರೆ ಜ್ಞಾನ ಅಗ್ನಿ, ತತ್ವಜ್ಞಾನವೇ ಹುಟ್ಟಿ ಬರುತ್ತೆ. ಅದು ಅಗ್ನಿ ಸುಡುತ್ತೆ, ಆದರೆ ಈ ಅಗ್ನಿ ಸುಡಲ್ಲ, ವ್ಯಕ್ತಿಗಳಿಗೆ ಸಂತೋಷ ಕೊಡುತ್ತೆ. ಹಾಂ, ಸುಡುತ್ತೆ, ಅಜ್ಞಾನವನ್ನು ಸುಡುತ್ತೆ, ವ್ಯಕ್ತಿಗಳಿಗೆ ಸಂತೋಷವನ್ನು ಕೊಡುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ, ಯಥಾ ಅರಣಿ ಮಥನ ಜೋ ಅಗ್ನಿರೇವ ಸ್ವರ್ಗಾದಿ ಹೇತು ನಾಣ್ಯಃ. ಅರಣಿ ಮಥನದಿಂದ ಹುಟ್ಟಿದಂಥ ಅಗ್ನಿಯೇ ಸ್ವರ್ಗಾದಿಗಳಿಗೆ ಹೇತುವೋ. ಸ್ವರ್ಗ, ಈ ಲೋಕದಲ್ಲಿ ನಾವು ಬೆಳೆದಂಥ ನಾನಾ ಫಲಗಳು, ಅದು ಇದು ಎಲ್ಲ ಹೋಮ ಹವನ ಮುಂಜಿ ಏನೇನು ಮಾಡ್ತೀವಿ, ಅಲ್ಲೆಲ್ಲ ಅರಣಿ ಮಥನದಿಂದನೇ ಅಗ್ನಿ ಇರಬೇಕು. ತದ್ವತ್ ಆಚಾರ್ಯ ಪ್ರವಚನ ಜನ್ಯೈವ ವಿದ್ಯಾ ಮೋಕ್ಷ ಹೇತು ನಾಣ್ಯಃ. ಆಚಾರ್ಯರು ಹೇಳಿರತಕ್ಕಂಥ ವಿಶೇಷ ಪ್ರವಚನ ಏನಿದೆ, ಅದರಿಂದ ಬಂದಿರತಕ್ಕಂಥ ವಿದ್ಯಾ ಏನಿದೆ, ಅದೇ ಮೋಕ್ಷಕ್ಕೆ ಹಾದಿ. ಬೇರೆ ರೀತಿ ಸ್ವಂತದಿಂದ ಅಧ್ಯಯನ ಮಾಡಿದ್ಯಾವುದೂ ಆಗಲ್ಲ. ಇಲ್ಲೊಂದು ಪ್ರಶ್ನೆ ಉಳಿಯುತ್ತೆ, ಏನು? ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯ ಸ್ವಮೇಧಯ ಅಂತ. ಏನು ಪಾಠ ಅಂತ ನಡೆಯುತ್ತೆ ಗುರುಗಳತ್ರ. ಆ ಗುರುಗಳತ್ರ ಪಾಠ ಅಂತ ನಡೆದಾಗ ಕಾಲು ಭಾಗ ಗುರುಗಳಿಂದ ಬರುತ್ತೆ, ಕಾಲು ಭಾಗ ಶಿಷ್ಯ ತಾನು ವಿಶೇಷವಾಗಿ ಚಿಂತನಾದಿಗಳನ್ನು ಮಾಡಿಕೊಂಡ್ರೆ ಬರುತ್ತೆ, ಇನ್ನ ಕಾಲು ವಿಶೇಷವಾಗಿರ್ತಕ್ಕಂಥ ಶಿಷ್ಯರು ಯಾರು ಸುತ್ತಿದ್ದಾರೆ ಅವರಿಂದ ಚಿಂತನೆ ಮಾಡಿದರೆ ಬರುತ್ತೆ. ಇವೆಲ್ಲ ಹೇಳ್ತಾರಲ್ವಾ ಅಂದರೆ ಹೌದೌದು, ಗುರುಗಳಿಂದ ಉಪದೇಶ ಅನ್ನೋದು ಬೇಕೇ ಬೇಕು, ಅದು ಅಗ್ನಿ. ಅದಕ್ಕೆ ಆಗ ಗುರುಗಳಿಂದ ಉಪದೇಶ ಪಡೆದ ಮೇಲೆ ಅದಕ್ಕೆ ಬೇಕಾಗಿದ್ದನ್ನ ಪುಸ್ತಕ ನೋಡಿಕೊಂಡು ಆ ಹೌದು ಅಂದಾಗ ಸರಿ ಹೋಗುತ್ತೆ. ಅಲ್ಲಿ ಅಗ್ನಿಯಲ್ಲಿ ಹಾಕತಕ್ಕಂಥ ಆಹುತಿಗಳಂತೆ ಸರಿ ಹೋಗುತ್ತೆ. ಗುರುಗಳ ಉಪದೇಶವೇ ಇಲ್ಲದೆ ಗ್ರಂಥಗಳ ಅವಲೋಕನ ಅಂಬೋದು ಸರಿಯಲ್ಲ. ಗುರುಗಳು ಇದ್ದಾಗ ಒಳ್ಳೆ ಗುರುಗಳು ಸಿಗುವಾಗ ಅವರನ್ನು ಬಿಟ್ಟು ಸ್ವಂತಿಕೆಯಿಂದ ಅಧ್ಯಯನ ಮಾಡಲಿಕ್ಕೆ ಹೋಗ್ತೇನೆ ಅಂದರೆ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ವೈಶಾರದೀಸ ಅತಿ ವಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣ ಸಂಪ್ರಸೂತಿ ಗುಣಾಂಶ್ಚ ಸಂದಹ್ಯ ಯದಾತ್ಮ್ಯಮೇತತ್ ಸ್ವಯಂ ಚ ಶಾಮ್ಯ ಅಸಮಿದ್ಯಥಾಗ್ನಿ. ಹೇಳಿ, ಸ್ವಯಂ ಚ ಶಾಮ್ಯತಿ, ವಿಶೇಷವಾಗಿರತಕ್ಕಂಥ ವಿದ್ಯಾವನ್ಯೇ ಸುಖಾವಹತ್ವಂ ನಿತ್ಯ ದುಃಖ ಹೇತು ಜೀವ ಬ್ರಹ್ಮೈಕ್ಯ ಬುದ್ಧಿ ಶುಷ್ಕ ತರುದಾಹೇನ ನಿತ್ಯಾನಂದ ನಿಧಾನತ್ವಾತ್ ಐಶಾರದಿ ಅಂದರು. ಆ ಗುರು ಶಿಷ್ಯರ ಪ್ರವಚನ, ಗುರುಗಳು ಶಿಷ್ಯರ ಮಧ್ಯೆ ನಡೀತಕ್ಕಂಥ ತತ್ವಜ್ಞಾನದ ವಿಮರ್ಶ ಏನಿದೆ ಅದರಿಂದ ಒಳ್ಳೆ ಬುದ್ಧಿ ಬರುತ್ತೆ. ಆ ಬುದ್ಧಿ ಎಂಥದ್ದು ಅಂದ್ರೆ ಹೇಳ್ತಾ ಇದ್ದಾರೆ, ಧುನೋತಿ ಮಾಯಾಂ ವೈಶಾರಧಿ ಅಂದ್ರೆ ಹೇಳ್ತಾರೆ ವಿವಿಧಂ ಶಾರಂ ಅಂದರೆ ವೈಶಾರಧಿ ಧೀಹಿ ಅಂತ ಹೇಳಿದರೆ ಹೇಳ್ತಾ ಇದ್ದಾರೆ, ವಿಶಾರದೋ ವಿಷ್ಣು ತಸ್ಯೇಯಂ ವೈಶಾರದಿ ಅಂದರೆ ವಿಶಾರದ ಯಾರು ವಿಷ್ಣು ಅವನಿಗೆ ಸಂಬಂಧಪಟ್ಟಂಥ ಬುದ್ಧಿಯೇ ವೈಶಾರದಿ ಧೀಹಿ ಬುದ್ಧಿ. ಭಗವಂತನಿಗೆ ವಿಶೇಷವಾಗಿ ಸಂಬಂಧಪಟ್ಟ ಬುದ್ಧಿ ಬರುತ್ತೆ ಇವರಿಗೆ. ಈ ವಿದ್ಯಾವನ್ಹಿ ಗುರು ಶಿಷ್ಯರ ಮಧ್ಯೆ ಬಂದಿರತಕ್ಕಂಥ ವಿದ್ಯೆ ಎಂಬ ಬೆಂಕಿ ಅದು ಸುಖ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅಂತ ಹೇಳ್ತಾ ಇದ್ದಾರೆ, ನಿತ್ಯ ದುಃಖ ಹೇತು. ನಿತ್ಯ ದುಃಖಕ್ಕೆ ಕಾರಣ ಯಾವುದು ಅಂತ ಹೇಳಿದರೆ ಜೀವ ಬ್ರಹ್ಮೈಕ್ಯ ಬುದ್ಧಿ. ಜೀವ ದೇವ ಒಂದೇ ಅಂತ ಐಕ್ಯ ಬುದ್ಧಿ ಏನಿದೆ ಅದೇ ಒಣಗಿ ಹೋದ ಕಟ್ಟಿಗೆ ಶುಷ್ಕ ತರು, ಅದು ನಮ್ಮಲ್ಲಿ ಒಣಗಿ ಹೋಗಿದ ಹಾಗೆ ಇರುತ್ತೆ, ಭೀಕರವಾಗಿ ಹೆದರಿಸ್ತಾ ಇರುತ್ತೆ. ಅದನ್ನ ಈ ವಿದ್ಯಾವಹ್ನಿ ಒಳಗೆ ಬಂದು ಆ ಒಣಗಿದ ಕಟ್ಟಿಗೆಯನ್ನ ವಿಶೇಷವಾಗಿ ದಾಹೇನ ಸುಟ್ಟು ಬಿಡೋದರಿಂದ ನಿತ್ಯಾನಂದ ನಿಧಾನತ್ವಾತ್ ನಿತ್ಯ ಆನಂದಕ್ಕೆ ಇದು ಕಾರಣವಾಗುತ್ತಾದ್ದರಿಂದ ವಿದ್ಯೆ ಎಂಬ ವಹ್ನಿ ಸುಖಾವಹ ಅಂತಂದ್ರು. ಈ ವೈಶಾರದಿ ಸ್ವಾ ಅತಿ ವಿಶುದ್ಧ ಬುದ್ಧಿ ಅಂದರು. ವೈಶಾರದಿ ಬುದ್ಧಿ ಅಂದರೆ ಆ ಒಂದು ಪ್ರವಚನದಿಂದ ವೈಶಾರದಿ ಬುದ್ಧಿ ಬರುತ್ತೆ. ಏನು ವೈಶಾರದಿ ಬುದ್ಧಿ, ಬಹಳ ವಿಶಾರದರು ಅವರೆಲ್ಲ. ಈ ಶಬ್ದ ಬಳಸ್ತಾ ಇರ್ತೀವಿ, ಈ ವಿಶಾರದ ಶಬ್ದಕ್ಕೆ ನಮಗೆ ಗೊತ್ತಾಗಲ್ಲ. ಅದು ಹೇಳ್ತಾ ಇದ್ದಾರೆ ವಿಶೇಷವಾಗಿ, ಒಂದು ಯಾವುದು ಅಂದರೆ ವಿವಿಧಂ ಶಾರಂ ಸುಖ ದುಃಖ ಲಕ್ಷಣಂ ಸಂಸಾರಂ ದದಾತೀತಿ. ವಿಶಾರದು ವಿಷ್ಣು ಭಗವಂತ, ಅವನಿಗೆ ವಿಶಾರದ ವಿಶಾರದ ಅಂತ. ವಿ ಶಾರ ದ ವಿ ಅಂದರೆ ವಿವಿಧವಾದ, ಶಾರ ಅಂದ್ರೆ ಏನು, ಸುಖ ದುಃಖ ಮಿಶ್ರಿತವಾದ ಸಂಸಾರ. ಅದನ್ನ ನೋಡಿ, ವಿವಿಧಂ ವಿ ಶಾರ ದ ಅಂದ್ರು. ದ ಅಂದ್ರೆ ಸುಖ ದುಃಖ ಮಿಶ್ರಿತವಾದಂತಹ ಸಂಸಾರವನ್ನ ಕೊಡ್ತಾನ, ಕೊಡುವುದಕ್ಕೆ ದೇವರನ್ನೇ ನಾವೇ ಪೂಜೆ ಮಾಡಬೇಕು ಅಂದ್ರೆ ದ ಅಂದ್ರೆ ದ್ಯತಿ ಖಂಡಯತಿ ಅಂತ. ದ ಅಂದ್ರೆ ಕತ್ತರಿಸುವವ, ದ ಅಂದ್ರೆ ಕೊಡುವವ ಅಂತ ಒಂದರ್ಥ ಇದೆ, ದ ಅಂದ್ರೆ ಕತ್ತರಿಸುವವ ಅಂತ ಅರ್ಥ ಇದೆ. ಹಾಗಾದರೆ ವಿಶಾರದ ಯಾರು? ದೇವರು. ವಿವಿಧವಾದ ಶಾರ ಅಂದ್ರೇನು? ಸುಖ ದುಃಖ ಮಿಶ್ರಿತವಾದ ಸಂಸಾರವೆಂಬ ಸಂಸಾರವನ್ನು ದ ಅಂದ್ರೆ ಖಂಡನೆ ಮಾಡುವವನಾದ್ದರಿಂದ ಭಗವಂತನಿಗೆ ವಿಶಾರದ ಅಂತ ಹೆಸರು. ಸಜ್ಜನರಿಗಿದು. ಯಾರು ದುರ್ಜನರೋ ಅವರಿಗೆ ವಿವಿಧವಾದ ಸುಖ ದುಃಖ ಮಿಶ್ರಿತವಾದ ಸಂಸಾರವೆಂಬ ನರಕವನ್ನ ದದಾತಿ ಕೊಡತಾನಾದ್ದರಿಂದ ಆತನಿಗೆ ವಿಶಾರದ ಅಂತ ಹೆಸರು. ಸಜ್ಜನರಿಗೆ ಸಂಸಾರವನ್ನ ಖಂಡನ ಮಾಡ್ತಾನಾದ್ದರಿಂದ ವಿಶಾರದ, ದುರ್ಜನರಿಗೆ ಸಂಸಾರವನ್ನ ಮೋಹವನ್ನ ಕೊಡತಾನಾದ್ದರಿಂದ ದೇವರಿಗೆ ವಿಶಾರದ ಅಂತ ಹೆಸರು. ಅದ್ದ ಅಂತ ಒಂದಕ್ಷರವೇ ಎರಡನ್ನ ಹೇಳುತ್ತೆ. ಏನದು ಅಂದ್ರೆ ಕತ್ತರಿಸುವವ ಕೊಡುವವ ಅಂತ ಎರಡು ಅರ್ಥ. ಅಂಥ ದೇವರಿಗೆ ಸಂಬಂಧಪಟ್ಟ ಬುದ್ಧಿ ವಿಶಾರದ, ವೈಶಾರದಿ ಬುದ್ಧಿ ಅಂದ್ರೆ ದೇವರಿಗೆ ಸಂಬಂಧಪಟ್ಟಂಥ ಬುದ್ಧಿ. ಹೌದಾ? ಯಾವುದರಿಂದ ಬರುತ್ತೆ? ಈ ಗುರು ಶಿಷ್ಯರ ಮಧ್ಯೆ ಈ ಪ್ರವಚನದಿಂದ ಹುಟ್ಟಿ ಬರುತ್ತೆ ವಿಶಾರದ ಬುದ್ಧಿ. ಸಾ ಶ್ರವಣಾದಿಜನ್ಯ ವಿಶುದ್ಧ ಬುದ್ಧಿ ಅಪರೋಕ್ಷ ಬುದ್ಧಿ ಗುಣ ಸಂಪ್ರಸೂತಿ ಗುಣಾನಾಂ ಕಾಮಾದೀನಾಂ ಸಂಪ್ರಸೂತಿ ಯಯಾ ಇತಿ ಸಾ ಹೇಳ್ತಾ ಇದ್ದಾರೆ. ಗುಣ ಸಂಪ್ರಸೂತಿ ವಿಶೇಷವಾಗಿರತಕ್ಕಂಥ ಈ ಒಂದು ವಿಶುದ್ಧವಾದ ಬುದ್ಧಿ, ಇದು ಶ್ರವಣಾದಿಗಳಿಂದ, ಶ್ರವಣ ಮನನ ನಿಧಿಧ್ಯಾಸನಾದಿಗಳಿಂದ ಹುಟ್ಟಿರತಕ್ಕ ವಿಶುದ್ಧ ಬುದ್ಧಿ. ಅಂದ್ರೆ ಏನು ಬುದ್ಧಿ? ಬುದ್ಧಿ ಅಂತೀರಿ, ಏನು ಬುದ್ಧಿ ಅಂದ್ರೆ ಏನಿದು ಅಂದ್ರೆ ಅಪರೋಕ್ಷ ಬುದ್ಧಿ, ಅಪರೋಕ್ಷ ಜ್ಞಾನ ಬರುತ್ತೆ. ಗುರು ಶಿಷ್ಯರ ಒಂದು ವಿಶೇಷವಾಗಿರತಕ್ಕಂಥ ಒಂದು ಸಂಪರ್ಕದಿಂದ ಶ್ರವಣ ಆಗುತ್ತೆ. ಪಕ್ಕದಲ್ಲಿ ಗುರುಗಳಿರ್ತಾರೆ, ಶ್ರವಣ ಮಾಡಿಸ್ತಾರೆ, ಮನನ ಮಾಡುತ್ತಾನೆ, ಮನನ ಮಾಡಿದ್ದನ್ನ ಗುರುಗಳು ಪರೀಕ್ಷಾ ಮಾಡ್ತಾರೆ. ಹೌದಾ? ಅದನ್ನ ಪುನಃ ಧ್ಯಾನ ಮಾಡುತ್ತಾನೆ, ಅದಕ್ಕೂ ಗುರುಗಳು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ. ಅಲ್ಲ, ಒಳಗೆ ಧ್ಯಾನ ಮಾಡ್ತಾ ಇದ್ರೆ ಇವ್ರು ಹೆಂಗಿರ್ತಾರೆ? ಒಳಗೂ ತೋರ್ತಾರೆ ಗುರುಗಳು. ಶ್ರವಣ ಮನನ ನಿಧಿ ಧ್ಯಾಸನ ಧಾರಣ ಧ್ಯಾನ ಪ್ರತ್ಯಾಹಾರ ಸಮಾಧಿ ಮೊದಲಾದ ಏನಿದೆ, ಗುರುಗಳು ಹತ್ತಿರ ಇದ್ದುಕೊಂಡು ಕರಕೊಂಡು ಹೋಗ್ತಾರೆ ಅವನನ್ನ ಎಲ್ಲಿಗೆ? ಅಪರೋಕ್ಷ ಜ್ಞಾನ ಪರ್ಯಂತ. ಆದ್ದರಿಂದ ಅಂಥ ಒಂದು ಅಪರೋಕ್ಷ ಬುದ್ಧಿ ಅದು ಏನು ಮಾಡುತ್ತೆ ಅಂದ್ರೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ, ವಿಧುನೋತಿ ಮಾಯಾಂ, ಈ ಮಾಯೆಯನ್ನ ನಾಶ ಮಾಡಿ ಬಿಡುತ್ತೆ. ಎಂಥದ್ದು ಈ ಮಾಯಾ ಅಂದ್ರೆ ಗುಣ ಸಂಪ್ರಸೂತಿ ಮಾಯಾಂ ಅಂದ್ರು. ಅಂದರೆ ನಾನಾ ರೀತಿಯಾದ ಮೂರು ಗುಣಗಳಿಗೆ ಸಂಬಂಧಪಟ್ಟಂಥ ಕಾಮನೆಗಳು, ಅದನ್ನ ಆ ಮೂರು ಗುಣಗಳಿಗೆ ಸಂಬಂಧಪಟ್ಟ ಕಾಮನೆಗಳು ಯಾವುದರಿಂದ ಹುಟ್ಟಿ 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 ಬರ್ತಾ ಇರುತ್ತೋ ಅದು ಮಾಯ. ಮಾಯ ಅಂದ್ರೆ ಪ್ರಕೃತಿ. ಆ ಪ್ರಕೃತಿಗೆ ಏನು ಪ್ರಧಾನ? ಮೂರು ಗುಣಗಳು, ಸತ್ವ ರಜಸ್ಸು ತಮಸ್ಸು, ಮೂರು ಗುಣಗಳು. ಆ ಮೂರು ಗುಣಗಳಿಂದ ನಮ್ಮಲ್ಲಿ ಹುಟ್ಟಿ ಬರೋದು ನಾನಾ ಬಯಕೆಗಳು, ಕಾಮನೆಗಳು. ಆ ಕಾಮನೆಗಳಿಂದ ನಮಗೆ ಬಂಧ. ಅಂಥ ಕಾಲಕ್ಕೆ ಮಾಯೆಯಲ್ಲಿರುವಂಥ ಮೂರು ಗುಣ, ಆ ಮೂರು ಗುಣದ ಸಂಪ್ರಸೂತಿ ಕಾಮಾದಿಗಳನ್ನ ಹಡೆಯುತ್ತೆ. ಆ ಮಾಯ ಅಂದ್ರೆ ಕಾಮಾದಿಗಳನ್ನು ನಮಗೆ ಕೊಡುತ್ತೆ. ಅಂಥ ತಥಾನ್ಯೇ ಪ್ರಕೃತಿ ದುಷ್ಟೇ, ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಅಜ್ಞಾನಾದಿ ಪದವೇದನೀಯಾಂ ದ್ವಿಧಾಮಪಿ ಧುನೋತಿ. ಏನು ಈ ಒಂದು ವಿಶೇಷವಾಗಿರತಕ್ಕಂಥ ವೈಶಾರದಿ ಬುದ್ಧಿ, ಗುರುಗಳ ಮೂಲಕ ಶಿಷ್ಯನಲ್ಲಿ ಹೊರಟು ಬಂದಂಥ ಶ್ರವಣಾದಿಗಳಿಂದ ವಿಶೇಷವಾಗಿ ಬೆಳೆದು ನಿಂತಂಥ ಅಪರೋಕ್ಷ ಜ್ಞಾನ ಬುದ್ಧಿ, ಅದು ಏನು ಮಾಡುತ್ತೆ ಅಂದರೆ ಮಾಯೆಯನ್ನು ಕತ್ತರಿಸುತ್ತೆ. ಆ ಮಾಯ ಎಷ್ಟು ರೀತಿಯಾಗಿದೆ ಅಂದರೆ ಒಳಗೆ ಎರಡು ರೀತಿಯಾಗಿದೆ, ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಎರಡು ರೀತಿಯಾಗಿದೆ, ದುಷ್ಟವಾದ್ದು ಅದನ್ನು ಹೇಳ್ತಾ ಇದ್ದಾರೆ. ತಥಾ ಅನ್ಯೇ ಪ್ರಕೃತಿ, ನಂತರ ಬೇರೆ ಎರಡು ಪ್ರಕೃತಿ ಯಾವುದು? ದುಷ್ಟೇ, ದುಷ್ಟವಾದ ಪ್ರಕೃತಿ ಅದು. ಯಾವುದು? ಅಜ್ಞಾನಾದಿ ಪದ ವೇದನೀಯಾಂ ದ್ವಿವಿಧಾಮಪಿ ಧುನೋತಿ. ಈ ವಿಶೇಷವಾದಂಥ ಬುದ್ಧಿ ಆ ಎರಡೂ ಅಜ್ಞಾನ ಪದದಿಂದ ಗೊತ್ತಾಗುವಂಥ ಎರಡು ಸುಟ್ಟು ಬಿಡುತ್ತೆ. ಯಾವುದು ಯಾವುದು ಅಂದರೆ ತತ್ರ ಜೀವಾಚ್ಛಾದಿಕಾಂ ನಾಶಯತಿ ಪರಮಾಚ್ಛಾದಿಕಾಂ ಅಪಸಾರಯತಿ ಅಂದರು. ಜೀವಾಚ್ಛಾದಿಕ ಅಂದರೆ ಜೀವನಿಗೆ ತನ್ನ ಕುರಿತು ತನಗೆ ಗೊತ್ತಾಗದೆ ಮಾಡುವಂಥ ಒಂದು ಆವರಣ. ಇನ್ನ ಇದು ಪರಮಾಚ್ಛಾದಿಕ ಅಂದರೆ ಜೀವನಿಗೆ ದೇವರು ಗೊತ್ತಾಗದಂತೆ ಮಾಡತಕ್ಕಂಥದ್ದು ಪರಮಾಚ್ಛಾದಿಕ. ಅದರಲ್ಲಿ ಈ ಹುಟ್ಟಿದಂಥ ಜ್ಞಾನ, ಗುರುಗಳ ಮೂಲಕ ಶಿಷ್ಯನಲ್ಲಿ ಹುಟ್ಟಿದಂಥ ಜ್ಞಾನ ಜೀವಾಚ್ಛಾದಿಕೆಯನ್ನು ನಾಶ ಮಾಡುತ್ತೆ, ಪರಮಾಚ್ಛಾದಿಕೆಯನ್ನು ಬದಿಗೆ ಸರಿಸುತ್ತೆ. ಪರಮಾಚ್ಛಾದಿಕ ಅಂದ್ರೆ ಏನು? ಭಗವಂತನ ಇಚ್ಛಾರೂಪ. ಕಿಂಚ ಏತತ್ ನಿಂದ್ಯಂ ಸಂಸಾರ ಶಬ್ದಿತಂ ನಿರೋಧಾದಿ ದುಃಖಂ ಯದಾತ್ಮ್ಯಂ ಯದಾತ್ಮ ಆತ್ಮಶಬ್ದಾತ್. ಹೇಳ್ತಾ ಇದ್ದಾರೆ, ಯತ್ಕೃತಂ ತಾನ್ ಗುಣಾನ್ ಮಾಯಾಕೃತ ಕಾಮಾದೀನ್ ಸಂದಹ್ಯ ಭಸ್ಮೇಕೃತ್ಯ. ಅಂದರೆ ಹೇಳ್ತಾ ಇದ್ದಾರೆ, ಈ ಗುರುಗಳು ಶಿಷ್ಯರು ಇಬ್ಬರ ಮಧ್ಯೆ ನಡೆದಂಥ ವಿಶೇಷ ತತ್ವಜ್ಞಾನದ ಅಗ್ನಿ ಹುಟ್ಟಿದ್ದು ಶಿಷ್ಯನೊಳಗೆ ಏನೇನನ್ನು ಸುಡುತ್ತೆ? ಜೀವಾಚ್ಛಾದಿಕೆಯನ್ನು ಸುಡುತ್ತೆ, ಪರಮಾಚ್ಛಾದಿಕೆಯನ್ನು ಸರಿಸಿಬಿಡುತ್ತೆ. ನಂತರ ಸಂಸಾರ ಅಂತ ಕರೆಸಿಕೊಂಡಿರತಕ್ಕಂಥ ನಾನಾ ರೀತಿಯಾದ ದುಃಖ ಏನಿದೆ ಅದು ವಿಶೇಷವಾಗಿ ಯತ್ಕೃತಂ, ಈ ಪ್ರಕೃತಿ ಏನಿದೆ ಮಾಯ, ಆ ಮಾಯೆಯಿಂದ ಬಂದಿರತಕ್ಕಂಥದ್ದೇ ಎರಡು ವಿಶೇಷವಾಗಿರತಕ್ಕಂಥ ಕಾಮಾದಿಗಳ ಸಂಪರ್ಕ, ಕಾಮನೆಗಳ ಸಂಪರ್ಕ. ಆ ಕಾಮನೆಗಳ ಸಂಪರ್ಕವನ್ನು ನಾಶ ಮಾಡಿ ಬಿಡುತ್ತೆ ಈ ಜ್ಞಾನ. ಅಂದರೆ ಏನಂತ ಅರ್ಥ? ಕಾಮನೆಗಳ ಸಂಪರ್ಕಕ್ಕೆ ಕಾರಣವಾಗಿರತಕ್ಕಂಥ ಏನು ವಿಶೇಷವಾಗಿರತಕ್ಕಂಥ ಮಾಯಾ ಅಂತಿದೆ, ಮಾಯೆಯಿಂದ ಬರುವಂಥ ಕಾಮಾದಿಗಳನ್ನು ಸಂದಹ್ಯ ಭಸ್ಮೀಕರಣ ಮಾಡಿಬಿಡುತ್ತೆ. ಅಂದರೆ ಏನಾಗುತ್ತೆ ಅಂತ ಹೇಳ್ತಾರೆ, ಪ್ರಾಕೃತ ಅಂತಃಕರಣಸ್ಯ ನಾಶಃ ಉಕ್ತಃ. ಅಂದರೆ ಹೇಳ್ತಾರೆ, ಸ್ವಯಂ ಬಾಹ್ಯಾಂತಃಕರಣಜನ್ಯ ಅಪರೋಕ್ಷ ಬುದ್ಧಿ ತದಂತಃಕರಣಂ ಚ ದಗ್ಧ್ವಾ ಅಸ್ಮಿನ್ ನಿರಿಂಧನೋ ಅಗ್ನಿರಿವ ಶಾಮ್ಯತಿ ಅಸಮಿತ್ಯಥಾಗ್ನಿ ಅಂತ ಇಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳಿ, ನೋಡೋಣ. ಮತ್ತೆ 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 ಹೇಳಬೇಕಾದ್ರೆ, ಈ ಎರಡು ಬಿದುರಿನ ಪೊದೆಯ ಬಿದುರಿನ ಉದ್ದಕ್ಕಿರತಕ್ಕಂಥ ಒಂದು ವೃಕ್ಷಗಳು, ಎರಡು ಒಂದಕ್ಕೊಂದು ರಾಚಿಕೊಳ್ತಾ ಇವೆ, ಬಡದುಕೊಳ್ತಾ ಇವೆ. ಬೆಂಕಿ ಹುಟ್ಟಿತು. ಆ ಬೆಂಕಿ ಏನು ಮಾಡಿತು? ತಾನು ಹುಟ್ಟಲಿಕ್ಕೆ ಕಾರಣವಾಗಿರತಕ್ಕಂಥ ಪೊದೆಯನ್ನ ಸುಟ್ಟು ಅದು ಇಲ್ಲದ್ದರಿಂದ ಅದು ಶಾಂತ ಆಗಿ ಬಿಡುತ್ತೆ. ಹೌದಾ? ಇಲ್ಲಿ ಕಂಪ್ಯಾರಿಸನ್ ಎಲ್ಲಿಗೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಈ ಗುರುಗಳು ಶಿಷ್ಯರ ಮಧ್ಯೆ ಏನು ಜ್ಞಾನ ಬರುತ್ತೆ, ಆ ಜ್ಞಾನ ಅದರ ಚಿಂತನೆ ಧಾರಣ ಧ್ಯಾನ ಇವುಗಳಿಂದ ಏನಾಗುತ್ತೆ, ಅಪರೋಕ್ಷ ಬುದ್ಧಿ ಬರುತ್ತಾ ಇಲ್ವಾ? ಬರುತ್ತೆ. ಆ ಅಪರೋಕ್ಷ ಬುದ್ಧಿ ಎಂಬುದು ಅದು ಎಲ್ಲಿ ಹೇಗಿರುತ್ತದು ಅಂದರೆ, ನಮಗೆ ಅಂತಃಕರಣ ಅಂತಿದೆ, ಬಾಹ್ಯಾಂತಃಕರಣ, ಅಂತರದ ಅಂತಃಕರಣ ಅಂತ. ಜೀವನ ಒಳಗಿರತಕ್ಕಂಥ ಮನಸ್ಸು, ಹೊರಗಿರುವಂಥ ಮನಸ್ಸು ಅಂತ ಎರಡು. ಜೀವನ ಒಳಗಿರತಕ್ಕಂಥ ಮನಸ್ಸು ಚಿನ್ಮನಸ್ಸು, ಅಂತರಂತಃಕರಣ ಇದು ಚಿನ್ಮನಸ್ಸಲ್ಲದೆ ಇರುವ ಜಡವಾದ ಮನಸ್ಸು, ಹೊರಗೆ ಶರೀರಕ್ಕೆ ಸಂಬಂಧಪಟ್ಟದ್ದು ಅದು ಬಾಹ್ಯ ಮನಸ್ಸು, ಬಾಹ್ಯ ಅಂತಃಕರಣ. ಈಗ ಅಪರೋಕ್ಷ ಜ್ಞಾನ ಅಂತ ಏನು, ಅಪರೋಕ್ಷ ಬುದ್ಧಿ ಅಂತ ಬರ್ತಾ ಇದೆಯಲ್ಲ ಜೀವನಿಗೆ, ಅದು ಮೊದಲು ಎಲ್ಲಿ ಹುಟ್ಟುತ್ತೆ? ಬಾಹ್ಯ ಅಂತಃಕರಣದಲ್ಲಿ, ಹೊರಗಿರತಕ್ಕಂಥ ಅಂತಃಕರಣ ಮನಸ್ಸಿನಲ್ಲಿ ಹುಟ್ಟುತ್ತೆ. ಅದು ಸಾಕ್ಷಿಯಿಂದ ಗೃಹೀತ ಆಗುತ್ತೆ, ಒಳಗೂ ಬರುತ್ತೆ. ಈ ಹೊರಗೆ ಹುಟ್ಟಿದ್ದು ಏನು ಮಾಡುತ್ತೆ? ಹೊರಗೆ ಹುಟ್ಟಿದ ಅಪರೋಕ್ಷ ಜ್ಞಾನ, ಅಪರೋಕ್ಷ ಬುದ್ಧಿ ಏನು ಮಾಡುತ್ತೆ ಅಂದರೆ, ಈ ಅಪರೋಕ್ಷ ಬುದ್ಧಿ ಹುಟ್ಟಲಿಕ್ಕೆ ಯಾವುದು ಕಾರಣ ಅಂದರು. ಹಾ, ಈಗ ಮತ್ತು ಹಿಂದಕ್ಕೆ ಹೋಗೋಣ. ಗುರುಗಳು ಶಿಷ್ಯ ಇಬ್ಬರು ಕೂತಿದ್ದಾರೆ, ಗುರುಗಳಿಂದ ಶಿಷ್ಯನಿಗೆ ಉಪದೇಶ ಬರ್ತಾ ಇದೆ. ಆ ಉಪದೇಶ ಯಾವುದರ ಮೂಲಕ ಎಲ್ಲಿಗೆ ಬರುತ್ತೆ? ಬಾಯಿಯ ಮೂಲಕ, ಕಿವಿಯ ಇಂದ್ರಿಯ ಮೂಲಕ, ಶಿಷ್ಯನಲ್ಲಿ, ಮನಸ್ಸಿನಲ್ಲಿ ಉಪದೇಶ ಪ್ರವೇಶ, ಮನಸ್ಸಿನಲ್ಲಿ ಉಪದೇಶ ಪ್ರವೇಶ. ಆ ಉಪದೇಶ ಮನಸ್ಸಿನಲ್ಲೇ ವಿಶೇಷವಾಗಿ ಚಿಂತನೆ ಧಾರಣ ಧ್ಯಾನಗಳಿಗೆ ಕಾರಣ ಆಗಿ ಆ ಮನಸ್ಸಿನಲ್ಲೇ ಬಂದ ಜ್ಞಾನ ಮನಸ್ಸಿನಲ್ಲೇ ಅಪರೋಕ್ಷ ಬುದ್ಧಿಯನ್ನ ಹುಟ್ಟಿಸುತ್ತೆ. ಹೌದಾ? ಈ ಹುಟ್ಟಿದ ಅಪರೋಕ್ಷ ಬುದ್ಧಿ ಎಲ್ಲಿ? ಬಾಹ್ಯ ಅಂತಃಕರಣದಲ್ಲಿ ಹುಟ್ಟಿದ, ಬಾಹ್ಯ ಮನಸ್ಸಿನಲ್ಲಿ ಹುಟ್ಟಿದ ಅಪರೋಕ್ಷ ಬುದ್ಧಿ ಅದೇನು ಮಾಡುತ್ತೆ? ಈ ಸಂಸಾರ ಅಂದ್ರೇನು? ನಾನಾ ಕಾಮನೆಗಳು. ಕಾಮನೆಗಳಿಗೆ ಕಾರಣವಾದ್ದು ಯಾವುದು ಅಂದ್ರೆ ಪ್ರಕೃತಿ, ಮೂರು ಗುಣಗಳು. ಅದರ ಅಂಟು ಯಾವುದಕ್ಕೆ ಬಂದಿದೆ? ಮನಸ್ಸಿಗೆ ಬಂದಿದೆ, ಹೊರಗಿನ ಮನಸ್ಸಿಗೆ ಬಂದಿದೆ. ಆ ಮನಸ್ಸೇ ವಿಶೇಷವಾಗಿ ನಾನಾ ರೀತಿ ಕಾಮನೆಗಳಿಂದ ತುಂಬಿ ನಮ್ಮನ್ನ ಸೆಳಕೊಂಡು ಹೋಗ್ತಾ ಇದೆ. ಅಂಥ ಮನಸ್ಸನ್ನ ಸುಟ್ಟು ಬಿಡುತ್ತೆ ಈ ಅಪರೋಕ್ಷ ಬುದ್ಧಿ. ಹಾ ನೋಡಿ, ಈ ಅಪರೋಕ್ಷ ಬುದ್ಧಿ ಜ್ಞಾನ, ಅಪರೋಕ್ಷ ಬುದ್ಧಿ ಎಲ್ಲ ಎಲ್ಲಿಂದ ಬಂದದ್ದು? ಹೊರಗಿನ ಮನಸ್ಸಿನಿಂದ. ಅದೇನು ಮಾಡುತ್ತೆ ಅಂದರೆ, ನಾನಾ ಸಂಸಾರಕ್ಕೆ ಕಾರಣವಾದ ಪ್ರಕೃತಿ, ಆ ಪ್ರಕೃತಿಗೆ ಆಶ್ರಯವಾದ ಹೊರಗಿನ ಮನಸ್ಸನ್ನೇ ಸುಟ್ಟು ಬಿಡುತ್ತೆ. ಅದನ್ನೇ ಸ್ಪಷ್ಟವಾಗಿ ಹೇಳ್ತಾರೆ, ಸ್ವಯಂ ತಾನು ಯಾವುದು? ಈ ಅಪರೋಕ್ಷ ಬುದ್ಧಿ. ಬಾಹ್ಯ ಅಂತಃಕರಣ ಜನ್ಯ ಅಪರೋಕ್ಷ ಬುದ್ಧಿ, ಹೊರಗಿನ ಅಂತಃಕರಣ, ಹೊರಗಿನ ಮನಸ್ಸಿನಲ್ಲಿ ಹುಟ್ಟಿದ ಈ ಅಪರೋಕ್ಷ ಜ್ಞಾನ, ಅಪರೋಕ್ಷ ಬುದ್ಧಿ, ತದಂತಃಕರಣಂ ಚ ದಗ್ಧ್ವಾ, ಈ ಅಂತಃಕರಣವನ್ನೇ ಸುಟ್ಟು ಬಿಡುತ್ತೆ. ಅಂತಃಕರಣ, ಅದರೊಳಗೆ ಸೇರಿಕೊಂಡಿರತಕ್ಕಂಥ ನಾನಾ ರೀತಿಯಾದ ಏನು ಕಶ್ಮಲಗಳು, ಸಂಸಾರ ಅಂದರೆ ಮಾಯ ಅಂದರೆ ಪ್ರಕೃತಿ, ಅದರ ಮೂರು ಗುಣಗಳು, ಅದರ ವಿಕಾರಗಳು, ಎಲ್ಲ ಸ್ಟೋರ್ ಆಗಿರೋದೇ ಮನಸ್ಸಿನಲ್ಲಿ. ಆ ಮನಸ್ಸಿನಿಂದ ಹುಟ್ಟಿದ್ದೇ ಯಾವುದು, ವಿಶೇಷವಾಗಿ ಅಪರೋಕ್ಷ ಬುದ್ಧಿ. ಆ ಅಪರೋಕ್ಷ ಬುದ್ಧಿ ಇಷ್ಟು ದುಃಖಗಳಿಗೆ ಕಾರಣವಾದ ಬಾಹ್ಯ ಅಂತಃಕರಣವನ್ನೇ ಸುಟ್ಟು ಬಿಡುತ್ತೆ. ಹಾ, ಅದಕ್ಕೆ ಹೇಳ್ತಾ ಇದ್ದಾರೆ, ವೈಶಾನ ದೀಸ ಅತಿಶುದ್ಧ ಬುದ್ಧಿ ಧುನೋತಿ ಮಾಯಾಂ ಗುಣ ಸಂಪ್ರಸೂತಿಂ ಗುಣಾಂಶ್ಚ ಸಂದಹ್ಯ ಯದಾತ್ಮೇತತ್ ಸ್ವಯಂ ಚ ಶಾಮ್ಯತಿ ಅಸಮಿತ್ ತಥಾಗ್ನಿ. ಅಂದರೆ ಸಮಿತೆ ತನ್ನ ತಾನು ಹುಟ್ಟಲಿಕ್ಕೆ ಯಾವ ಕಟ್ಟಿಗೆಗಳು ಕಾರಣವೋ ಅದೇ ಇಲ್ಲದಿದ್ದಾಗ ಅಗ್ನಿ ಶಾಂತ ಹೇಗಾಗಿ ಬಿಡುತ್ತೋ ಹಾಗೆ. ಮುಂದೇನು? ಅಪರೋಕ್ಷ ಬುದ್ಧಿ ಅಗ್ನಿ, ಹುಟ್ಟಲಿಕ್ಕೆ ಕಾರಣ ಬಾಹ್ಯಾಂತಃಕರಣ. ಆ ಅಪರೋಕ್ಷ ಬುದ್ಧಿ ಬಾಹ್ಯಾಂತಃಕರಣವನ್ನು ಸುಟ್ಟು ಬಿಟ್ಟಿದೆ, ಅದು ಶಾಂತ ಆಯಿತು. ಎಲೆ ನಿನ್ನ ಇಷ್ಟು ಉಪದೇಶಗಳು ಪಡ್ಕೊಂಡು ತಂದುಕೊಂಡಂಥ ಬಂದಂಥ ಅಪರೋಕ್ಷ ಬುದ್ಧಿ ತಾನೂ ಹೋಯಿತು, ಅದಕ್ಕೆ ಕಾರಣವಾದ್ದು ಹೋಯಿತು, ಯಾಕಿದು ಮಾಡಬೇಕಿದೆಲ್ಲ? ಅವಾಗ ಹೇಳ್ತಾ ಇದ್ದಾರೆ, ಇಲ್ಲ, ಎರಡು ಮನಸ್ಸುಗಳು ಅಪರೋಕ್ಷ ಭಗವಂತನ ವಿಶೇಷ ಪ್ರತ್ಯಕ್ಷ ದರ್ಶನ. ಅಪರೋಕ್ಷ ಅಂದರೆ ಪರೋಕ್ಷವಲ್ಲದ್ದು, ಪ್ರತ್ಯಕ್ಷ. ಈ ಅಪರೋಕ್ಷ ಬಾಹ್ಯ ಮನಸ್ಸಿನಲ್ಲಿ ಹುಟ್ಟತ್ತೆ, ಸಾಕ್ಷಿಯು ಗ್ರಹಣ ಮಾಡುತ್ತೆ. ಈ ಹೊರಗಿನ ಮನಸ್ಸಿನಲ್ಲಿ ಹುಟ್ಟಿದ ಅಪರೋಕ್ಷ ಬುದ್ಧಿ ಆ ಹೊರಗಿನ ಮನಸ್ಸನ್ನೇ ನಾಶ ಮಾಡಿಬಿಡುತ್ತೆ. ಒಳಗೆ ಮನಸ್ಸಿನಲ್ಲಿ ಹುಟ್ಟಿದ ಅಪರೋಕ್ಷ ಬುದ್ಧಿ ಸ್ಥಿರವಾಗಿ ನಿಲ್ಲುತ್ತೆ. ಇದನ್ನ ಹೇಳಲಿಕ್ಕೆ ಹೊರಟಿದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಈ ಜೀವ, ಜೀವನೊಳಗೆ ಮಾಯ, ಮಾಯ ಅಂದ್ರೆ ಎಂಥದ್ದು? ಅದಕ್ಕೆ ಹೇಳ್ತಾ ಇದ್ದಾರೆ, ಜೀವನ, ಇದು ನಾನು ಮೊದಲೇ ಹೇಳಿದ್ದೆ, ಜೀವ ಒಂದು ಬಲ್ಬ್ ಇದ್ದಂತೆ. ಜೀವನ ಸುತ್ತೂ ಯೆಲ್ಲೋ ಕಲರ್ ಪೇಪರ್ ಹಾಕಿದರೆ, ಅಂದರೆ ಈ ಬಲ್ಬ್ ಸುತ್ತು ಕಲರ್ ಪೇಪರ್ ಹಾಕಿದರೆ, ಆ ಬಲ್ಬಿಂದ ಬರುವಂಥ ಲೈಟ್, ನಾವು ಪೇಪರ್ ಹಾಕಿದ್ದು ಬಲ್ಬಿಗೆ, ಬಲ್ಬಿಂದ ಬಂದದ್ದು ಲೈಟ್. ಲೈಟ್ ಈಸ್ ಡಿಫರೆಂಟ್ ಫ್ರಮ್ ಬಲ್ಬ್, ಇಟ್ ಶುಡ್ ಬಿ ನೋಟೆಡ್. ಲೈಟ್ ಬೇರೆ, ಬಲ್ಬ್ ಬೇರೆ, ಹೌದಲ್ವೋ? ಆ ಲೈಟ್ ಏನಾಗ್ತಾ ಇದೆ, ಈ ಪೇಪರ್ ಮೂಲಕ ಪೆನಿಟ್ರೇಟ್ ಆಗಿ ಬರ್ತಾ ಇದೆ. ಆ ಬರುವಾಗ ಈ ಬೆಳಕಿಗೆ ಈ ಪೇಪರಿನ ಬಣ್ಣ ಹತ್ತತಾ ಇದೆ, ಹೌದಲ್ವೋ? ಆ ಹತ್ತಿದ ಬಣ್ಣ ಬೆಳಕಿನಲ್ಲಿ ಕಾಣಿಸ್ತಾ ಇದೆ. ಹಾಗೆ ಜೀವ, ಜೀವನ ಜ್ಞಾನ ತಿಳುವಳಿಕೆ ಅದು ಹಾಗೇ ಎಲ್ಲಿ ಲಿಂಗ ದೇಹದ ಮೂಲಕ ಪ್ರವಹಿಸಿದಾಗ ಆ ತಿಳುವಳಿಕೆಗೆ ಆ ಲಿಂಗ ದೇಹದ ಒಳಗಿರತಕ್ಕಂಥ ಮಾಯ ಅಂದರೆ ಯಾವುದು ಅಂದರೆ, ಮೂರು ಗುಣಗಳಿಂದ ತಯಾರಾದದ್ದೇ ಲಿಂಗ ದೇಹ. ಆ ಮೂರು ಗುಣಗಳ ಸಂಪರ್ಕ ಈ ಬುದ್ಧಿಗೆ ಬರುತ್ತೆ, ಜೀವನ ಬುದ್ಧಿಗೆ ಬರುತ್ತೆ. ಜ್ಞಾನ ಅಂದರೆ ಬುದ್ಧಿ, ಅದು ಅದರ ಮೂಲಕ ಬರುವಾಗ ಈ ಲಿಂಗ ದೇಹದಲ್ಲಿರುವ ಮೂರು ಗುಣಗಳ ಅಂಟು ಬುದ್ಧಿಗೆ ಬರುತ್ತೆ. ನೋಡಿ, ಮೂರು ಗುಣಗಳ ಅಂಟು ಕಲರ್ ಎಲ್ಲಿಗೆ ಬಂದಿದೆ, ಈ ಬೆಳಕಿನಲ್ಲಿ ಬುದ್ಧಿಯಲ್ಲಿ ಬಂದಿದೆ. ಆದ್ದರಿಂದ ಏನಾಗ್ತಾ ಇದೆ, ಈ ಬುದ್ಧಿಯಲ್ಲಿ ನಾನಾ ಬಯಕೆಗಳು ಹುಟ್ಟಿ ಬರ್ತಾ ಇವೆ. ಆ ಬುದ್ಧಿಯಲ್ಲಿ ಹುಟ್ಟಿದ ಬಯಕೆಗಳೇ ನಾನಾ ಸಂಸಾರಕ್ಕೆ ಕಾರಣವಾಗಿದೆ. ಆ ಬುದ್ಧಿಗೆ ಹತ್ತಿದ ಈ ಲಿಂಗ ದೇಹದ ಮೂರು ಗುಣಗಳ ಸಂಪರ್ಕ, ಅಂದರೆ ಈ ಬಲ್ಬಿಂದ ಹೊರಟಂಥ ಈ ಬೆಳಕಿಗೆ ಬಣ್ಣದ ಕಾಗದದ ಬಣ್ಣ ಹತ್ತಿರುತ್ತಲ್ಲ, ಹೊರಗೆ ಎಲ್ಲೋ ಲೈಟ್ ಬರ್ತಾ ಇರುತ್ತೆ. ಈಗ ನಿಮಗೆ ಪ್ರಶ್ನೆ, ಆ ಹೊರಗೆ ಬರುವ ಹಳದಿ ಬಣ್ಣದ ಕಾಂತಿಯಿಂದ ಆ ಹಳದಿ ಬಣ್ಣವನ್ನ ಬಿಡಿಸಲಿಕ್ಕಾಗುತ್ತಾ? ಆಗಲ್ಲ. ಹೇಗೆ ಆ ಬಣ್ಣ ಆ ಬೆಳಕನ್ನ ಹಿಡಿದಿರುತ್ತೆ? ಯದ್ಯಪಿ ಈ ಬೆಳಕು ಬರೋದು ಬಿಳಿಯೇನೆ, ಅದಕ್ಕೆ ಬಣ್ಣ ಇದ್ದಿಲ್ಲ, ಸೊ ಅದರದ್ದಲ್ಲದ ಬಣ್ಣ ಹತ್ತಿದೆ ಅಂತ ಅರ್ಥ ಆಗ್ತಾ ಇದೆ. ಹೇಗೆ ಹಿಡಿದಿದೆ? ಅದನ್ನ ಉತ್ತರ ಕೊಡ್ತಾ ಇದ್ದಾರೆ. ಪಿಶಾಚವತ್ ಸ್ಥಿತ ಮಾಯಾ ಮುಚ್ಚತೆ ಜೀವಗ ಸದಾ. ನೋಡಿ, ಆ ಜೀವನ ತಿಳುವಳಿಕೆಯಲ್ಲಿ ಬೆರೆತು ಹೋದಂಥ ಮೂರು ಗುಣಗಳು, ಆ ಮೂರು ಗುಣಗಳ ಅಲ್ಲಿಂದ ಬರುವ ಕಾಮನೆಗಳು ಇವೆಲ್ಲ ಬೆರೆತು ಹೋಗಿವೆ. ಹೇಗೆ? ಪಿಶಾಚಿಯಂತೆ ಹಿಡ್ಕೊಂಡಿರುತ್ತದೆ, ಬಿಡೋದೇ ಇಲ್ಲ. ಅಂಥ ಇದನ್ನ ಮಾಯಾ ಅಂತ ಕರೆದರು. ಲಿಂಗ ದೇಹದಲ್ಲಿರತಕ್ಕಂಥ ಮೂರು ಗುಣಗಳು, ಅದರ ಪ್ರಭಾವ ನಮ್ಮ ಬುದ್ಧಿಯ ಮೇಲೆ ಬಿದ್ದು ಗಟ್ಟಿಯಾಗಿ ಹಿಡ್ಕೊಳ್ಳುತ್ತಲ್ಲ, ಇದು ಮಾಯಾ, ಅದರ ಗುಣಗಳು. ಅದನ್ನ ದಹನ ಮಾಡುತ್ತೆ ಈ ವಿಶೇಷವಾಗಿರತಕ್ಕಂಥ ಗುರುಗಳ ಬಾಯಿಂದ ಹೊರಟು ಬಂದ ಪ್ರವಚನಾಗ್ನಿ ಅದರಿಂದ ಹುಟ್ಟಿ ಏನು ಅದನ್ನ ಮೆಲುಕು ಹಾಕಿ, ಅದನ್ನ ಧಾರಣೆ ಮಾಡಿ, ಅದನ್ನ ಧ್ಯಾನ ಮಾಡಿ, ನಂತರ ಹುಟ್ಟಿದ ಅಪರೋಕ್ಷ ಬುದ್ಧಿ ಏನು ಮಾಡುತ್ತೆ ಅಂದರೆ, ಈ ನಮ್ಮ ತಿಳುವಳಿಕೆಯಲ್ಲಿ ಬೆರೆತು ಹೋದಂಥ ಆ ಬಣ್ಣ ಏನಿದೆ, ಮೂರು ಗುಣಗಳ ಬಣ್ಣ, ಅದನ್ನೆಲ್ಲ ತೆಗೆದು ಬಿಡುತ್ತೆ. ಸಿಂಪಲ್ ಕ್ವಶನ್. ಬಲ್ಬ್ ಸುತ್ತು ಪೇಪರ್ ಇದೆ, ಪೇಪರ್ ಮೂಲಕ ಲೈಟ್ ಬರ್ತಾ ಇದೆ, ಬರುವಂಥ ಲೈಟಿಗೆ ಕಲರ್ ಎಲ್ಲ ಹತ್ತಿದೆ, ಆ ಲೈಟಿಂದ ಕಲರ್ ತೆಗೆಯಬೇಕಾದ್ರೆ ಏನು ಮಾಡಬೇಕು? ಸಿಂಪಲ್, ಆ ಪೇಪರ್ನ ತೆಗೆದು ಬಿಟ್ರೆ ಆಯಿತು ಅಲ್ವಾ? ಪೇಪರ್ನ ತೆಗೆದು ಬಿಟ್ರೆ ಆಯಿತು, ಅದನ್ನೇ ಹೇಳ್ತಾ ಇದ್ದಾರೆ. ಇದು ಹೇಗೆ? ಅದು ಹೇಗೆ ಆಟೋಮೆಟಿಕ್ ಆಗಿ ನಾವಾಗಿ ಹರಿಯಬಾರದು? ನೋಡಿ ಎಷ್ಟು ಚೆನ್ನಾಗಿ ನಡೆಯುತ್ತೆ ಇಲ್ಲಿ. ನಿಮ್ಗೆ ಅರ್ಥ ಆಗ್ತಾ ಇದೆಯೋ ಇಲ್ಲೋ ನನಗೆ ಅರ್ಥ ಆಗ್ತಾ ಇಲ್ಲ, ಅರ್ಥ ಆದರೆ ಅಂತೂ ಅದ್ಭುತ ಸಬ್ಜೆಕ್ಟ್ ಇದು. ಈಗ ನೋಡಿ, ಈ ಪೇಪರು ಅದರಲ್ಲಿ ಕಲರ್ ಇದೆ, ಈ ಬೆಳಕು ಅದರ ಮೂಲಕ ಹೋಗ್ತಾ ಇದೆ, ಹೌದಾ? ಹೋಗ್ತಾ ಇದ್ರೆ ಆ ಬೆಳಕು ಹೋಗಿ ಆ ಹೋಗುವ ಕಾರಕ್ಕೆ ಬೆಳಕಿಗೆ ಬಣ್ಣ ಹತ್ತಾನೆ ಇದೆ, ಅದು ಹೋಗ್ತಾ ಇದೆ. ಆದರೆ ಈ ಬೆಳಕಿನಲ್ಲಿ ಒಂದು ಬಿಸಿ ಬರುತ್ತಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಬರಲ್ಲ, ಹೋಗ್ತಾ ಅದಕ್ಕೆ ಬಲ್ಬ್ ಬಿಸಿ ಆಗುತ್ತೆ. ನೀವು ಕರೆಂಟ್ ಅದು ಸ್ವಿಚ್ ಹಾಕಿದ ಕೂಡಲೇ ಬಲ್ಬ್ ಬಿಸಿ ಇರುತ್ತಾ? ಇಲ್ಲ. ಸ್ವಲ್ಪ ಕಾಲ ಆದ ಕೂಡಲೇ ಬಲ್ಬ್ ಬಿಸಿ ಆಗ್ತಾ ಇರುತ್ತೆ. ಹಾಗೆ ಈ ಒಳಗಿನ ಈ ಕಾಂತಿ ಅಂದರೆ ಬುದ್ಧಿ, ಜ್ಞಾನ, ಜೀವನ ಒಳಗಿಂದ ಬರುವಂತಹ ಜ್ಞಾನ ಏನಿದೆಯಲ್ಲ, ಅದರೊಳಗೆ ಭಗವಂತನ ಸನ್ನಿಧಾನವಿರುತ್ತೆ. ಅದು ಬಿಸಿ, ಅದು ವಿಶೇಷವಾಗಿ ಪೇಪರ್ ಮೂಲಕ ನೋಡಿ, ಸಾಮಾನ್ಯವಾಗಿ ಆ ಬಿಸಿ ಕಾಂತಿ, ಬಿಳಿ ಕಾಂತಿ, ಬಿಸಿಯಾದ ಕಾಂತಿ ಪೇಪರ್ ಮೂಲಕ ಬರ್ತಾ ಇರುವಾಗ ಸ್ಟಾರ್ಟಿಂಗ್ ಅಲ್ಲಿ ಆ ಬೆಳಕಿಗೆ ಈ ಪೇಪರಿನ ಬಣ್ಣ ಹತ್ತಾನೇ ಬರುತ್ತೆ. ಸ್ವಲ್ಪ ಕಾಲ ಅಂದ್ರೆ ಸ್ವಲ್ಪ ಜಾಸ್ತಿ ಕಾಲವೇ ಆದ ಕೂಡಲೇ ಏನಾಗುತ್ತೆ, ಈ ಬೆಳಕಿನ ಜೊತೆಗೆ ಬೆಳಕಿನ ಬಿಸಿ ಏನು ಮಾಡುತ್ತೆ, ಆ ಪೇಪರ್ನ ಸುಡ್ತಾ ಬರುತ್ತೆ. ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ಲೋ, ಸುಡೋದು ಅಂದ್ರೆ ಏನು ಅಂದ್ರೆ ಆ ಬಿಸಿ ತಾಕಿ 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 ಎಲ್ಲಿಂದ ಆ ಬೆಳಕು ಕಾಂಟ್ಯಾಕ್ಟ್ ಇರುತ್ತೋ ಪೇಪರ್ಗೆ ನೋಡಿ, ಆ ಪೇಪರು ಇಡೀ ಬಲ್ಬ್ಗೆಲ್ಲ ಕವರ್ ಮಾಡಿದ್ರೆ ಸೈಡ್ಗೆಲ್ಲ ಕವರ್ ಆಗಿದೆ ಪೇಪರು ಹಾಗೆ ಇರುತ್ತೆ. ಎಲ್ಲಾದ್ರೆ ಆ ಬೆಳಕಿನ ಕಾಂಟ್ಯಾಕ್ಟ್ ಆಗ್ತಾ ಇರುತ್ತಲ್ಲ ಆ ಪಾರ್ಟಲ್ಲಿ ಮಾತ್ರ ಈ ಬಣ್ಣ ಏನಿರುತ್ತಲ್ಲ ಅದು ಶೇಡ್ ಆಗ್ತಾ 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 ಬಂದು ಕೊನೆಗೆ ಈ ಒಳಗಿಂದ ಬರುವ ಕಾಂತಿ ಬಿಳಿದಿರುತ್ತಲ್ಲ ಅದಕ್ಕೆ ಬಣ್ಣವೇ ಹತ್ತದಂತ ಆಗಿಬಿಡುತ್ತೆ. ಈವನ್ ಬಣ್ಣದ ಕಾಗದದ ಮೂಲಕ ಈ ಬಿಳಿ ಕಾಂತಿ ಬರ್ತಾ ಇದ್ರು ಅದಕ್ಕೆ ಮೊದಲು ಮೊದಲು ಬರ್ತಾ ಇರತಕ್ಕಂಥ ಬಣ್ಣ ಏನಿದೆ ನಂತರ ಬಣ್ಣವೇ ಇರಲ್ಲ, ಬಿಳೀ ಕಾಂತಿ ಬರ್ತಾ ಇರುತ್ತೆ. ಹಾಗೇ ಈ ಜೀವನಿಂದ ಬರುವಂಥ ತಿಳುವಳಿಕೆ ಅದು ಲಿಂಗದೇಹದ ಮೂಲಕ ಹೊರಟಾಗ ಅಲ್ಲಿರತಕ್ಕಂಥ ಮಾಯ ಅಂದರೆ ಮೂರು ಗುಣಗಳ ಸಂಪರ್ಕ ಅದಕ್ಕಾಗುತ್ತೆ. ಅದರಿಂದ ಏನು ಹುಟ್ಟುತ್ತೆ, ಈ ತಿಳುವಳಿಕೆಯಲ್ಲಿ ಈ ಮೂರು ಗುಣಗಳ ಸಂಪರ್ಕದಿಂದ ನಾನಾ ಬಯಕೆಗಳು ಎಲ್ಲ ಹುಟ್ಟಾಗಿ ಬರುತ್ತೆ. ಅದಕ್ಕೆ ಬಿಳಿಯಾದ ಶುದ್ಧವಾದ ಜೀವನ ತಿಳುವಳಿಕೆ ಚಿತ್ರ ವಿಚಿತ್ರವಾದ ಬಯಕೆಗಳಿಂದ ಕೂಡಿ ಹೊರಗೆ ಬರ್ತಾ ಇರುತ್ತೆ. ಯಾವಾಗಾದರೆ ಈ ಒಂದು ತಿಳುವಳಿಕೆ ಹೊರಗೆ ಬರ್ತಾ ಇರುವಾಗ ಬುದ್ಧಿ ಗ್ರಹಣ ಮಾಡುವ ಶಕ್ತಿ ಹೊರಗೆ ಬರ್ತಾ ಇರುವಾಗ ಗುರುಗಳ ಮೂಲಕ ಜ್ಞಾನ ಪ್ರವಾಹ ಈ ಮನಸ್ಸಿನಲ್ಲಿ ಬರುತ್ತೋ ಅದು ಬಿಸಿ, ಅದೇನು ಮಾಡುತ್ತೆ ವಿಶೇಷವಾಗಿ ಈ ಬಣ್ಣವನ್ನ ಬಣ್ಣದ ಪೇಪರನ್ನು ಸುಟ್ಬಿಡುತ್ತೆ. ಬಣ್ಣದ ಪೇಪರ್ ತೆಗೆದು ಬಿಟ್ಟರೆ ಇನ್ನು ಬಣ್ಣ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬಣ್ಣ ಬಣ್ಣಕ್ಕೆ ಕಾರಣವಾದ ಪೇಪರನ್ನು ಸುಟ್ಟು ಬಿಡುತ್ತೆ. ಆವಾಗ ಒಳಗಿಂದ ತಿಳಿಯಾದ ಕಾಂತಿ ಮಾತ್ರ ಬರ್ತಾ ಬರ್ತಾ ಇರುತ್ತೆ. ನೋಡಿ ಇಲ್ಲಿ ಹೊರಗಿಂದ ಬಂದದ್ದು, ಹೊರಗಿಂದ ಬಂದ ಬಿಸಿ, ಹೊರಗಿಂದ ಬಂದದ್ದು ಈ ಪೇಪರನ್ನು ಸುಟ್ಟು ಶಾಂತ ಆಯಿತು. ಹೊರಗಿಂದ ಬಂದ ಜ್ಞಾನ ಒಳಗಿರುವ ಅಜ್ಞಾನದ ಕಾರಣವಾದ ಮೂರು ಗುಣ ಆ ಏನಿದೆ ಅದನ್ನು ಸುಟ್ಟು ಇನ್ನು ಉರಿಲಿಕ್ಕೆ ಯಾವುದಿಲ್ಲ, ಅದರಿಂದ ಶಾಂತ ಆಯಿತು. ಒಳಗಿನ ಜ್ಞಾನ ಹಾಗೇ ಉರಿಯುತ್ತಾ ಇದೆ. ಯಾವುದು? ಒಳಗೆ ಜೀವನ ಸ್ವರೂಪದಲ್ಲಿರೋದು, ಇದೇ ಅಪರೋಕ್ಷ ಜ್ಞಾನ. ಅಂದರೆ ಇಷ್ಟು ಹೇಳುತ್ತಾ ಬರುತ್ತಾ ಇದ್ದಾರೆ ಇಲ್ಲಿ. ಎಂಬಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಮತ್ತು ನಾಳೆ ಇದನ್ನ ವಿಶೇಷವಾಗಿ ನೋಡೋಣ, ಯಾಕಂದ್ರೆ 11ನೇ ಸ್ಕಂಧ ಒಂದೊಂದು ಶ್ಲೋಕ, ಕೃಷ್ಣ ಉದ್ಧವನಿಗೆ ಕೊಟ್ಟಂತ ಒಂದೊಂದು ಶ್ಲೋಕ ಅದರ ಶಬ್ದ ಶಬ್ದವೂ ಕೂಡ ಆಳವಾಗಿ ಮನಸ್ಸಲ್ಲಿ ಇಳಿಯುತ್ತೆ, ಎಲ್ಲ ಕಷ್ಮಲಗಳನ್ನು ತೆಗೆದುಹಾಕುತ್ತೆ. ಅದಕ್ಕೆ 11ನೇ ಸ್ಕಂಧ ದೇವರ ಹೃದಯ ಪ್ರಾಂತ ಅಂತ ಹೇಳ್ತಾರೆ. ದೇವರ ಅಂಗಾಂಗಗಳಲ್ಲಿ ಅಂಗಾಂಗಗಳ ಸ್ಥಾನದಲ್ಲಿ 12 ಸ್ಕಂಧಗಳನ್ನು ಜೋಡಿಸಿದರು. ಈ ಸ್ಕಂಧ ನನ್ನ ಕೈ ಕಾಲು ಅಂತ ದೇವರೇ ಹೇಳ್ದ. ಎದೆ ಪ್ರಾಂತ ಯಾವುದಯ್ಯ? ಏಕಾದಶ ಸ್ಕಂಧ ಅಂತ ಅವನೇ ಹೇಳ್ದ. ಯಾಕೆ? ಮೇನ್ ಜಿಸ್ಟೆಲ್ಲ ಇಲ್ಲೇ ಕೂತಿದೆ, ಅರ್ಥ ಆಗಬೇಕಾಗಿದ್ದೆಲ್ಲ ಪ್ರಧಾನವಾಗಿ ಇಲ್ಲೇ ಕೂತಿದೆ. ಗುರುಗಳು ಎಷ್ಟು ಕೊಡ್ತಾರೋ ಅಷ್ಟು ಬುದ್ಧಿಶಕ್ತಿಯಿಂದ ನೋಡೋಣ. ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನ ಸ್ವಲ್ಪೇ ನಿಮಿಷಕ್ಕೆ ನಾರಾಯಣ ವರ್ಮ ನೋಡೋಣ.